प्रपन्न पारिजाताय स्तोत्र वेत्रैकपाणये ज्ञानमुद्राय कृष्णाय गीतामृत दुहे नमः। ಭಗವದ್ಗೀತೆಯ ಕೊನೆಯ ಆರು ಅಧ್ಯಾಯಗಳನ್ನು ಜ್ಞಾನಷಟ್ಕ ಎನ್ನಲಾಗಿದೆ. ಹನ್ನೆರಡನೆಯ ಅಧ್ಯಾಯ ಭಕ್ತಿಯೋಗ. ಭಕ್ತಿಯೋಗದ ಅನಂತರದ ಈ ಹದಿಮೂರನೆಯ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗ. ಅಂದರೆ ಹೆಸರೇ ಹೇಳುವಂತೆ ಜ್ಞಾನವನ್ನು ಕುರಿತ ವಿಚಾರ ಸರಣಿ. ಭಕ್ತಿಯಿಂದ ಜ್ಞಾನ ಮತ್ತು ಜ್ಞಾನದಿಂದ ಮತ್ತೆ ಭಕ್ತಿಯೇ ಬೆಳೆಯುತ್ತದೆ ಎನ್ನುತ್ತಾರೆ ಶ್ರೀಮಧ್ವರು. ಅಂದರೆ ಭಕ್ತಿ ಮತ್ತು ಜ್ಞಾನ ಒಂದೇ ಅನುಭವದ ಎರಡು ಮುಖ ಎನ್ನಬಹುದು. ಈ ಅರ್ಥದಲ್ಲಿಯೇ ಭಕ್ತಿಯೋಗದ ಅನಂತರ ವಿಚಾರ ಪರಿಪ್ಲುತವಾದ ಕ್ಷೇತ್ರಜ್ಞಯೋಗ ಪ್ರಾರಂಭವಾಗಿದೆ. ಮತ್ತು ಈ ಕ್ಷೇತ್ರಜ್ಞಯೋಗದಲ್ಲಿಯೇ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ ಎಂಬ ಮಾತು ಬಂದಿದೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಚಾರಗಳನ್ನು ಅರ್ಥ ಮಾಡಿಕೊಂಡ ಭಕ್ತ ನನ್ನ ನೆಲೆಯಲ್ಲಿಯೇ ತನ್ನ ನೆಲೆಯನ್ನು ಕಂಡುಕೊಳ್ಳುತ್ತಾನೆ ಎಂಬ ಕೃಷ್ಣನ ಮಾತು ಬಂದಿದೆ. ಭಕ್ತಿಯಿಂದ ಕೇಳುವುದೇ ಒಂದು ಕಲೆ. ಆಗ ಭಗವಂತನ ನೆಲೆಯ ಗುರುತಾಗುತ್ತಾ ಹೋಗುತ್ತದೆ. ಅರ್ಜುನನ ಪ್ರಶ್ನೆಯಿಂದ ಈ ವಿಚಾರ ಸರಣಿ ಪ್ರಾರಂಭವಾಗುತ್ತದೆ. ಪ್ರಕೃತಿ ಪುರುಷ, ಕ್ಷೇತ್ರ ಕ್ಷೇತ್ರಜ್ಞ, ಜ್ಞಾನ ಜ್ಞೇಯ, ಈ ಜೋಡು ಮಾತುಗಳ ಅರ್ಥವೇನು? ಇವು ಒಂದರೊಳಗೊಂದು ಬೆರೆತಿವೆಯೇ, ಬೇರೆಯಾಗಿವೆಯೇ, ಬೇರೆಯಾಗಿದ್ದರೂ ಜತೆಗೆ ಇವೆಯೇ? ಈ ಜತೆಗಾರಿಕೆಯ ಅರ್ಥವೇನು? ಇವು ಜೊತೆಯಲ್ಲಿವೆ, ಜೊತೆಯಾಗಿವೆ ಎಂದೇನೋ ಅನುಭವವಾಗುತ್ತಿದೆ. ಅಷ್ಟು ತಿಳಿದರೆ ಸಾಕೆ. ಜೊತೆಯಾಗಿವೆ ಎಂದಾಗ ಇವು ಒಂದಲ್ಲ ಒಂದು ದಿನ ಬೇರ್ಪಡಲು ಉಂಟೇನು? ಆಗ ಬದುಕಿನ ಗತಿ ಏನಾಗುತ್ತದೆ? ಬೇರ್ಪಡಲು ಇದೆಯಾದರೆ ಬೇರ್ಪಡಬೇಕಾದುದು ಈಗ, ಒಟ್ಟಿಗೆ ಇರುವುದಾದರೂ ಏಕೆ? ಇತ್ಯಾದಿ ಪ್ರಶ್ನೆಗಳನ್ನೆಲ್ಲ, ಜಿಜ್ಞಾಸೆಗಳನ್ನೆಲ್ಲ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಅರ್ಜುನ ಏನಿದೆಲ್ಲ ಎಂದು ಪ್ರಶ್ನಿಸುತ್ತಾನೆ. ಇಂಥದೊಂದು ಜಿಜ್ಞಾಸೆಗೆ ಕಾದುಕೊಂಡಿದ್ದವನಂತೆ ಕೃಷ್ಣ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಅರಿವು ಇದೆಯಲ್ಲ, ಇದೇ ನಿಜವಾದ ಅರಿವು. ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ ತಜ್ಞಾನಂ ಮತಂ ಮಮ ಎಂದು ತನ್ನ ಅನುಭವವನ್ನು ಬಿತ್ತರಿಸುತ್ತಾನೆ. ಹೌದು, ಕೃಷ್ಣ ತನ್ನ ಅನುಭವವನ್ನು ಹೇಳುವುದು. ಕ್ಷೇತ್ರದಲ್ಲಿದ್ದು ಕ್ಷೇತ್ರವನ್ನು ತಿಳಿದವನು ಮಾತ್ರ ಕ್ಷೇತ್ರದ ಬಗ್ಗೆ ತನ್ನ ಅನುಭವವನ್ನು ಹೇಳಬಲ್ಲ. ಹಾಗೆ ಹೇಳುವಾಗ ಮಾತ್ರ ಕೃಷ್ಣ ಜ್ಞಾನದ ಪರಂಪರೆಯ ಬಗ್ಗೆ ಕಾಳಜಿಯುಳ್ಳವನಾದುದರಿಂದ ವೇದ ಸೂಕ್ತಗಳಲ್ಲಿ ಋಷಿಗಳು ಹಾಡಿರುವುದು, ವೇದಾಂತ ಸೂತ್ರಗಳಲ್ಲಿ ಬಾದರಾಯಣರು ತೀರ್ಮಾನಿಸಿರುವುದು ಈ ಅನುಭವವನ್ನೇ ಎಂದು ಹೇಳಿ ಪರಂಪರೆಯನ್ನು ಮುಂದೆ ಮಾಡುತ್ತಾನೆ. ವೇದ ಪರಂಪರೆ, ಅರ್ಜುನ ಇದೇ ಪರಂಪರೆಯ ಅಧಿಕಾರಿ. ಅವನು ತತ್ಸಂಬಂಧಿಯಾದ ಅನೇಕ ಮಾತುಗಳನ್ನು ಕೇಳಿರಬಹುದು. ಆ ಕೇಳ್ಮೆಗೆ ತನ್ನ ಅನುಭವದ ಒಪ್ಪಿಗೆ ಇದೆ ಎನ್ನುವಂತಿದೆ ಕೃಷ್ಣ. ಯಾವುದು ಕ್ಷೇತ್ರ, ಯಾರು ಕ್ಷೇತ್ರಜ್ಞ? ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ, ಕ್ಷೇತ್ರಂ ಇತಿ ಅಭಿಧೀಯತೆ. ಈ ದೇಹ ಜೀವಿಗೆ ತಾನು ನೆಲೆಸುವುದಕ್ಕೆ ಪ್ರಕೃತಿ ಕೊಟ್ಟಿರುವ ಈ ಗೂಡು, ಈ ಶರೀರ, ಇದು ಕ್ಷೇತ್ರ. ಮನುಷ್ಯ ದೇಹವನ್ನು ಪಿಂಡಾಂಡ ಎಂದು ಕರೆಯುವರು, ಹಾಗೆಯೇ ವಿಶ್ವವನ್ನು ಬ್ರಹ್ಮಾಂಡ ಎಂದು ಕರೆಯುವರು. ಬ್ರಹ್ಮಾಂಡವು ಅಂದರೆ ವಿಶ್ವ ಶರೀರ, ಅದು ಭಗವಂತನ ದೇಹ. ಹೀಗೆ ವ್ಯಷ್ಟಿ ಮತ್ತು ಸಮಷ್ಟಿಯಾಗಿರುವ ವಿಶ್ವವೇ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇದ್ದು ಹಾಗೆ ಇದ್ದುದರಿಂದ ಇದನ್ನು ಕ್ಷೇತ್ರವಾಗಿಸಿ ಇದರ ಒಳ ಹೊರಗನ್ನು ಬಲ್ಲವನೊಬ್ಬನಿದ್ದಾನೆ, ಅವನೇ ಕ್ಷೇತ್ರಜ್ಞ. ಅವನಿಗೆ ಕ್ಷೇತ್ರಜ್ಞ ಎಂದರೆ ಸಾಕು, ಬೇರೆ ಹೆಸರೇ ಬೇಕಿಲ್ಲ, ಅವನೇ ಕ್ಷೇತ್ರಜ್ಞ. ಕ್ಷೇತ್ರವನ್ನು, ಅದರ ಸೃಷ್ಟಿ ಕೌಶಲವನ್ನು, ಅದರ ವಿಸ್ತಾರವನ್ನು, ದೇಶಕಾಲಗಳಲ್ಲಿ ಕ್ಷೇತ್ರವು ಯಾವೆಲ್ಲ ಬದಲಾವಣೆಗಳಿಗೆ ಒಳಗಾಗಬಲ್ಲದು ಎಂಬುದನ್ನೆಲ್ಲ ಅದರಲ್ಲಿ ಇದ್ದೇ ಬಲ್ಲವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಎಂಬ ಹೆಸರೇಕೆಂದರೆ ಕ್ಷೇತ್ರಜ್ಞನ ಅರಿವು ಬಂದರೆ ಕ್ಷೇತ್ರಗಳ ಅರಿವು ತಾನಾಗಿ ಬಂದಂತೆ. ವಿಶ್ವವನ್ನು ಬಲ್ಲವನೊಬ್ಬನ ಅರಿವು ಬಂದರೆ ವಿಶ್ವದ ಅರಿವೇ ಬಂದಂತೆ. ಯಾವ ಒಂದರ ಅರಿವು ಬಂದರೆ ಉಳಿದೆಲ್ಲದರ ಅರಿವು ತಾನಾಗಿಯೇ ಬರುತ್ತದೆಯೋ ಅದು ಯಾವುದು ಎಂದು ಉಪನಿಷತ್ತು ಸಾಕೂತವಾಗಿ ಕೇಳಿತ್ತಲ್ಲ, ಆ ಪ್ರಶ್ನೆ ಕ್ಷೇತ್ರಜ್ಞನನ್ನು ಕುರಿತೇ ಆಗಿತ್ತು. ಕೃಷ್ಣ ಈ ಹಿಂದೆ ಹೇಳಿದ್ದ, ಜೀವನಂ ಸರ್ವಭೂತೇಶು, ಜೀವಜಾತಗಳಲ್ಲೆಲ್ಲ ಅವುಗಳ ಜೀವನವಾಗಿ ನಾನೇ ಇದ್ದೇನೆ. ಹಾಗೆಯೇ ಕಾಲೋಸ್ಮಿ ಎಂದಿದ್ದ, ಎಲ್ಲವನ್ನೂ ಕಬಳಿಸುತ್ತಾ ಹೋಗುವ ಕಾಲವೇ ತಾನಾಗಿದ್ದೇನೆ. ಈಗ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಎಲ್ಲ ಕ್ಷೇತ್ರಗಳಲ್ಲಿಯೂ ಎಡೆಗೊಂಡಿರುವ ಕ್ಷೇತ್ರಜ್ಞ ತಾನು ಎನ್ನುತ್ತಿದ್ದಾನೆ. ಅಂದರೆ ಅವನನ್ನು ಅವನೇ ತಿಳಿಯಬಲ್ಲನಲ್ಲದೆ, ಕ್ಷೇತ್ರಜ್ಞನನ್ನು ಕ್ಷೇತ್ರಜ್ಞನೇ ತಿಳಿಯಬಲ್ಲನಲ್ಲದೆ ಬೇರಾರೂ ತಿಳಿಯಲಾರದು. ಅಂದರೆ ಕ್ಷೇತ್ರಜ್ಞನೆಂದರೆ ಯಾರು ಎಂದು ಕೇಳಿದಾಗ ಒಂದೋ ತನಗೆ ತಿಳಿಯದು ಎನ್ನಬೇಕು, ಅಥವಾ ತಿಳಿದಿದೆ ಎನ್ನುವುದಾದರೆ ಅದು ಕ್ಷೇತ್ರಜ್ಞ ತಾನೇ ಎನ್ನಬೇಕು. ತನ್ನನ್ನು ತಾನು ತಿಳಿದವನು ಎಲ್ಲವನ್ನೂ ತಿಳಿದವನಾಗುತ್ತಾನೆ ಎನ್ನುವುದು ಈ ಅರ್ಥದಲ್ಲಿ. ಬಿಡಿ ಬಿಡಿಯಾಗಿ ನೋಡಿದಾಗ ಕ್ಷೇತ್ರಗಳು, ದೇಹಗಳು ಅನೇಕ, ಅಸಂಖ್ಯ ಅಥವಾ ಅನಂತ. ಈ ಅನಂತ ಕ್ಷೇತ್ರಗಳಲ್ಲಿ ಇರುವ ಕ್ಷೇತ್ರಜ್ಞ ಮಾತ್ರ ಒಬ್ಬನೇ. ಕ್ಷೇತ್ರಗಳು ಅನೇಕ, ಕ್ಷೇತ್ರಜ್ಞನು ಏಕ ಮಾತ್ರ, ಅದ್ವಿತೀಯ. ಇಬ್ಬರು ಕ್ಷೇತ್ರಜ್ಞರಿಲ್ಲ, ಅವನು ಒಬ್ಬನೇ ಎಂದಾಗ ಆ ಒಬ್ಬನೇ ಎಂಬ ಮಾತಿಗೆ ಎಷ್ಟೆಲ್ಲ ಅರ್ಥಗಳು. ಅವನು ಒಬ್ಬನೇ, ಅವನಂಥವನು ಇನ್ನೊಬ್ಬನಿಲ್ಲ. ಅವನು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾನೆ ನಿಜ, ಆದರೆ ಕ್ಷೇತ್ರಗಳ ಅಂದರೆ ಪ್ರಕೃತಿಯ ಯಾವ ವಿಕಾರಗಳು ಅವನನ್ನು ಮುಟ್ಟವು. ಅವನು ವಿಕಾರ ರಹಿತ, ವಿಕಾರಗೊಳ್ಳುವ ಕ್ಷೇತ್ರಗಳಲ್ಲಿದ್ದು ವಿಕಾರ ರಹಿತ. ಪ್ರಕೃತಿಯಿಂದ ಅವನು ಪ್ರಭಾವಿತನಾಗುವುದಿಲ್ಲವಾಗಿ ಅವನಿಂದ ಪ್ರಕೃತಿಯು ಪ್ರಭಾವಿತವಾಗುತ್ತದೆ. ಅವನು ಕ್ಷೇತ್ರಗಳಲ್ಲಿ ಇದ್ದರೂ ಅವನಿಗೆ ಕ್ಷೇತ್ರಗಳ ಹಂಗಿಲ್ಲ, ಅವನು ಸ್ವತಂತ್ರ ಮತ್ತು ಪರಿಪೂರ್ಣ. ಅವನು ತನ್ನ ಅರಿವನ್ನು ಒದಗಿಸುವುದಕ್ಕಾಗಿಯೇ, ತನ್ನ ಅರಿವನ್ನು ಜೀವರಿಗೆ ಒದಗಿಸುವುದಕ್ಕಾಗಿಯೇ ಅವನು ಕ್ಷೇತ್ರಗಳಲ್ಲಿ ಇರುವುದು. ಪ್ರಕೃತಿ ತನಗೆ ತಿಳಿದೋ ತಿಳಿಯದೆಯೋ ಅವನನ್ನು, ಅಂದರೆ ಅವನಿಚ್ಛೆಯನ್ನು ಅನುಸರಿಸುತ್ತಿದೆ. ತಿಳಿದು ಅನುಸರಿಸಿದರೆ ಅಥವಾ ಅನುಸರಿಸುವುದು ತಿಳಿದರೆ ನಿಜವಾದ ಜೊತೆಗಾರ ತನ ಉಂಟಾಗುತ್ತದೆ ಇತ್ಯಾದಿ ಅರ್ಥಾನುಸಂಧಾನಗಳು ಕ್ಷೇತ್ರ ಕ್ಷೇತ್ರಜ್ಞರ ಸಂಬಂಧವನ್ನು ವೀಕ್ಷಿಸಿದಾಗ ಉಂಟಾಗುತ್ತದೆ. ಆದುದರಿಂದಲೇ ಕ್ಷೇತ್ರಜ್ಞನನ್ನು ಈ ಅಧ್ಯಾಯದಲ್ಲಿ ಆರು ವಿಶೇಷಣಗಳಿಂದ ಬಾಯಿ ತುಂಬ ಬಣ್ಣಿಸಲಾಗಿದೆ. ಉಪದ್ರಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರ. ಉಪದ್ರಷ್ಟ, ಹತ್ತಿರವಿದ್ದು ನೋಡುವವನು, ಹತ್ತಿರವಿದ್ದು ವಿಕಾರರಹಿತನಾದುದರಿಂದ ಆ ಅರ್ಥದಲ್ಲಿ ಎತ್ತರದಲ್ಲಿ ಇದ್ದು ನೋಡುವವನು. ಹತ್ತಿರವೆಂದರೆ ಎಷ್ಟು ಹತ್ತಿರ? ಅವನು ನಮಗೆ ನಮಗಿಂತ ಹತ್ತಿರ, ನಮ್ಮ ಕಣ್ಣಿನಲ್ಲಿ ಇದ್ದು ನಮ್ಮ ಕಣ್ಣಿನ ಮೂಲಕ ತಾನು ನೋಡುವನು. ನಮ್ಮದು ಆಸೆಯ ಕಣ್ಣಾದರೆ, ನಾವು ಪ್ರಕೃತಿಯಾದುದರಿಂದ ನಮ್ಮದು ಆಸೆಯ ಕಣ್ಣಾದರೆ, ಅವನು ಪುರುಷನಾದುದರಿಂದ ಅವನದು ಪ್ರೀತಿಯ ಕಣ್ಣು. ಇಷ್ಟೇ ಅಂತರ. ನಮ್ಮದು ಆಸೆಯ ಕಣ್ಣು, ಅವನದು ನಮ್ಮದೇ ಕಣ್ಣಿನಲ್ಲಿ ಪ್ರೀತಿಯ ಕಣ್ಣು. ಇದು ಅಜಗಜಾಂತರ. ಅವನು ಒಬ್ಬನೇ ಎಂದಾಗ ಎಲ್ಲ ಕಣ್ಣುಗಳು, ಎಲ್ಲ ಕಿವಿಗಳು, ಎಲ್ಲ ಇಂದ್ರಿಯಗಳು ಅವನವೇ ಎಂಬ ಅರ್ಥ ಕೂಡ ಹುಟ್ಟಿಕೊಳ್ಳುವುದು. ಅದಕ್ಕೆ ಅನುಗುಣವಾಗಿಯೇ ಇದೆ, ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಎಂಬ ಮಾತು ಕೂಡ. ಅದಕ್ಕೆ ಕೈಕಾಲುಗಳು ಎಲ್ಲೆಡೆ, ಕಣ್ಣು ತಲೆ ಬಾಯಿಗಳು ಎಲ್ಲೆಡೆ, ಅದಕ್ಕೆ ಕಿವಿ ಎಲ್ಲೆಡೆ, ಅದು ಎಲ್ಲೆಡೆ ಎಲ್ಲವನ್ನೂ ಆವರಿಸಿಬಿಟ್ಟಿದೆ. ಹೀಗೆ ಕ್ಷೇತ್ರಜ್ಞನು ಉಪದ್ರಷ್ಟಾರ ಅನುಮಂತ ಅಂದರು. ಅಂದರೆ ಅವನ ಇಚ್ಛೆಯನ್ನು ಅನುಸರಿಸಿ ಲೋಕವೇ ನಡೆಯುತ್ತಿದೆ, ಅವನ ಇಚ್ಛೆಯಂತೆ. ನಿಜಕ್ಕೂ ಜ್ಞಾನವೆಂದರೆ ಯಾವುದನ್ನು ಅನುಸರಿಸಬೇಕು ಎಂಬ ಜ್ಞಾನವೇ ಆಗಿದೆ. ಒಂದು ವೃಕ್ಷದ ಬೇರು ನೀರಿನ ಒಸರಿನತ್ತ ತನ್ನ ಹೃದ್ಗತವನ್ನು ನೆಮ್ಮಿ ಅನುಸರಿಸುವುದು, ಮರವೊಂದು ಸೂರ್ಯನ ಶಾಖದತ್ತ ಇತರ ಮರಗಳ ನೆರಳನ್ನು ತಗ್ಗಿಯೋ ಬಗ್ಗಿಯೋ ದಾಟಿ ಹೋಗುವುದು, ಬಳ್ಳಿಯ ತುದಿಯೊಂದು ಗಟ್ಟಿಯಾದ ಕೊಂಬೆಯೊಂದು ಸಿಕ್ಕಿದ ಕೂಡಲೇ ಅದನ್ನು ಸುತ್ತಿಕೊಳ್ಳುವುದು, ಪ್ರಾಣಿಯೊಂದು ತನ್ನ ಆಹಾರವನ್ನು ಮೂಸುತ್ತಾ ಮೂಸುತ್ತಾ ಅದರ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಾ ಪಡೆಯುವುದು, ಜ್ಞಾನವೆಂದರೆ ಅನುಸರಣೆಯೇ, ಅನುಕರಣೆಯಲ್ಲ. ಕ್ಷೇತ್ರವು ಕ್ಷೇತ್ರಜ್ಞನ ಇಚ್ಛೆಯನ್ನು ಅನುಸರಿಸುವುದು, ಅಂದರೆ ಅವನ ಇಚ್ಛೆಯಂತೆ ನಡೆಯುವುದು. ಅವನು ಮಾತ್ರ, ಕ್ಷೇತ್ರಜ್ಞನು ಮಾತ್ರ ಯಾರನ್ನೂ ಅನುಸರಿಸುತ್ತಿಲ್ಲ. ಅಂದರೆ ಅವನ ಜ್ಞಾನವೇ ನಿಜವಾದ ಜ್ಞಾನ. ಇಂಥವನು ಅನುಮಂತ, ಅನುಮನನ ಅನುಮಂತ. ಆಮೇಲೆ ಭರ್ತ, ಅವನು ಎಲ್ಲವನ್ನೂ ಹೊತ್ತವನು. ಕ್ಷೇತ್ರದಲ್ಲಿ ಇರುವುದು ಮಾತ್ರವಲ್ಲ, ಇದ್ದು ಈ ಕ್ಷೇತ್ರವನ್ನು ಭರಿಸಿದವನು ಭರ್ತ. ಕ್ಷೇತ್ರವು ಅವನನ್ನು ಹೊತ್ತದ್ದಲ್ಲ, ಅವನೇ ಕ್ಷೇತ್ರವನ್ನು ಹೊತ್ತದ್ದು. ನಮ್ಮ ದೇಹವು ಶ್ವಾಸವನ್ನು ಹೊತ್ತುಕೊಂಡದ್ದಲ್ಲ, ಉಸಿರೇ ದೇಹವನ್ನು ಹೊತ್ತುಕೊಂಡಿರುವುದು. ಆದುದರಿಂದಲೇ ಉಸಿರು ಆಚೆಗೆ ಹೋದರೆ, ಹೋಗಿ ಹಿಂತಿರುಗದಿದ್ದರೆ ದೇಹ ಅಲ್ಲೇ ಕೆಡೆದು ಬೀಳುವುದು. ಹೀಗೆ ಪ್ರಾಣದ ಪ್ರಾಣವಾಗಿ ಲೋಕವನ್ನು ಧಾರಣ ಮಾಡಿದವನು ಭರ್ತ. ಆಮೇಲೆ ಭೋಕ್ತ, ಎಲ್ಲವನ್ನೂ ಉಣ್ಣುವವನು, ಉಣ್ಣುವವನು ಆಮೇಲೆ ನಮಗೆ ಉಣ್ಣಿಸುವವನು, ನಮಗೆ ಉಣ್ಣಿಸುತ್ತಾ ನಮ್ಮ ಅನುಭವಕ್ಕೆ ಕಾರಣನಾಗಿ ಅನುಭವದ ಅನುಭವವಾಗಿರುವವನು. ದೇಹವನ್ನು ಹೊತ್ತ ಅನುಭವ ನಮ್ಮ ಕಾಲುಗಳಿಗಲ್ಲ, ನಮ್ಮ ಶ್ವಾಸಕ್ಕೆ ಹೇಗೋ ಹಾಗೆ ಅವನು ಶ್ವಾಸದ ಶ್ವಾಸವಾಗಿರುವುದರಿಂದ ಅವನು ಎಲ್ಲರ ಅನುಭವದ ಅನುಭವ ಅವನು ಎನ್ನಬೇಕು. ಅಥವಾ ಎಲ್ಲ ಅನುಭವವೂ ಕೂಡ ನಿಜವಾಗಿ ಅವನಿಗೇ ಎನ್ನಬೇಕು. ಕೃಷ್ಣಾರ್ಪಣ ಎನ್ನುತ್ತೇವೆ, ಆ ಮಾತಿನ ಅರ್ಥವಿದು. ಮಹೇಶ್ವರ, ಅವನು ಎಲ್ಲರಿಗೆ ಒಡೆಯ, ಎಲ್ಲವನ್ನೂ ನಡೆಸಬಲ್ಲ ಶಕ್ತ. ಪರಮಾತ್ಮ, ಇವನು ಪರಮ, ಇವನು ಸರ್ವೋತ್ತಮ, ಇವನೇ ಈ ದೇಹದಲ್ಲಿರುವ, ಅಂದರೆ ಕ್ಷೇತ್ರದಲ್ಲಿರುವ ಕ್ಷೇತ್ರಜ್ಞ. ಎಲ್ಲವನ್ನು ಮಾಡುವವನು ಏನು ಮಾಡಿದಂತಲ್ಲ ಎಂಬ ಕಾಣಿಕೆ ಒಂದು ರಹಸ್ಯ. ಇದನ್ನೇ ತಿಳಿಯಬೇಕಾದದ್ದು. ಸರ್ವಸಂಗಿಯಾದವನು ನಿಜವಾಗಿ ನಿಸ್ಸಂಗಿ, ಇದೇ ತಿಳಿಯಬೇಕಾದದ್ದು. ಎಲ್ಲ ದೇಹಗಳಲ್ಲಿದ್ದು ಅವನು ಎಲ್ಲ ದೇಹಗಳಲ್ಲೂ ಇರುವುದರಿಂದಲೇ ಅವನು ವಿದೇಹಿ, ಇದೇ ತಿಳಿಯಬೇಕಾದದ್ದು. ಇದೇ ಜೊತೆಗಾರನ, ಸಂದು ಕಡಿಯದೆ ನಿರಂತರ ನಮ್ಮೊಡನಿರುವ ನಮ್ಮ ಜೊತೆಗಾರನ ರಹಸ್ಯ, ಅವನು ಜೊತೆಯಾಗಿರುವುದರ ರಹಸ್ಯ. ಇಂಥವನು ಅಥವಾ ಇಂಥದೊಂದು ಸತ್ಯ ನಮ್ಮಲ್ಲಿ ಆಳದ ಅರಿವಾಗಿ ಅಡಗಿದೆ ಎಂಬ ಕಾಣಿಕೆಯಿಂದ ನಮ್ಮಲ್ಲಿ ಉಂಟಾಗಬಹುದಾದ ಪರಿವರ್ತನೆಯನ್ನು ಗೀತೆ ಬಣ್ಣಿಸುತ್ತದೆ. ಇದನ್ನು ಅರಿವಿನ ದಾರಿ ಎನ್ನುತ್ತದೆ. ಏತತ್ ಜ್ಞಾನಮಿತಿ ಪ್ರೋಕ್ತಂ. ಆ ವರ್ಣನೆ ಹೀಗಿದೆ: ಅಮಾನಿತ್ವಂ ಅಡಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಗರ್ವ ಬಿಟ್ಟ ನಡೆ, ಸೋಗಿಲ್ಲದ ವ್ಯಕ್ತಿತ್ವ, ಯಾರನ್ನೂ ನೋಯಿಸದ ಮನ, ಸೈರಣೆ, ನೇರ ಸರಳ ನಡೆ, ಗುರುಭಕ್ತಿ, ನೈರ್ಮಲ್ಯ, ಸ್ಥಿರಬುದ್ಧಿ ಮತ್ತು ಮಾನಸಿಕ ನಿಯಂತ್ರಣ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾನುಭವಗಳ ಸವಿಯಲ್ಲಿ ಮನಸ್ಸು ತೊಡಗಿಕೊಳ್ಳದೆ ಇರುವುದು, ತೊಕ್ಕಿಲ್ಲದೆ ಇರುವುದು, ಹುಟ್ಟು ಸಾವುಗಳ ರೋಗಗಳ ಮುಪ್ಪು ಮನೋವ್ಯಥೆಗಳಿಂದ ಕೂಡಿದ ಈ ಜೀವನದ ಅಸಾರತೆಯನ್ನು ಮನಗಾಣುವುದು, ಸಾಂಸಾರಿಕವಾಗಿ ಅತ್ಯಾಸಕ್ತನಾಗದೆ ಇರುವುದು, ಇಷ್ಟಗಳು ಹಾಗೆ ಅನಿಷ್ಟಗಳು ಒದಗಿದಾಗ ಕಂಗಡದಿರುವ ಸಮಾಧಾನ, ತನ್ನಲ್ಲೇ ನೆಲೆಸಿರುವ ಭಗವಂತನ ಕುರಿತಾದ ಅವ್ಯಾಜವಾದ ಸ್ನೇಹ, ಗದ್ದಲಗಳಲ್ಲಿ ಆಸಕ್ತಿ ಇಲ್ಲದಿರುವ ಏಕಾಂತ ಪ್ರೀತಿ, ತನ್ನ ಒಳಮನಸ್ಸಿನ ಅಧ್ಯಾತ್ಮದ ಸಂವೇದನೆಯನ್ನು ಎಂದೂ ಕಳಕೊಳ್ಳದೇ ಇರುವುದು, ವ್ಯಾವಹಾರಿಕವಾದ ಅರಿವಿಗಿಂತ ತಾತ್ವಿಕವಾದ ಅರಿವಿನ ಕಡೆಗೆ ಗಮನ, ಇವೆಲ್ಲ ಅರಿವಿನ ದಾರಿಯ ಕುರುಹುಗಳಂತೆ. ಇವೆಲ್ಲ ನಮ್ಮಲ್ಲೇ ನೆಲೆಸಿರುವ ಭಗವಂತನನ್ನು ನಮ್ಮ ಅನುಭವಕ್ಕೆ ತಂದುಕೊಡಬಲ್ಲ ಸಾಧನೆಯಂತೆ. ಒಂದರ್ಥದಲ್ಲಿ ಇವೆಲ್ಲ ಭಗವಂತ ನಮ್ಮಲ್ಲಿ ಕ್ಷೇತ್ರಜ್ಞನಾಗಿ ನೆಲೆಸಿರುವುದರಿಂದಲೇ ನಮ್ಮಲ್ಲಿ ಉಂಟಾಗುವ ಭಾವೋದ್ದೀಪನವಂತೆ.